ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗದ ಬಾನುಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಸಹ ಕ್ರಿಸ್ತೇಸುವಿನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಕಳೆದ ವಾರ ನಿಮ್ಮೊಂದಿಗೆ ಏನು ಮಾತನಾಡಿದೆ ಎಂಬುದಾಗಿ ನಿಮಗೆ ಜ್ಞಾಪಕ ಇದೆಯಲ್ಲವೇ? ಯೇಸುವಿನ ಜನನನ್ನು ಕುರಿತು ಕಳೆದ ವಾರ ನಾವು ಧ್ಯಾನಿಸಿದೆವು. ಆತನು ದೇವರಾಗಿದ್ದು ಮಾನವನ ರೂಪವನ್ನು ಧರಿಸಿದನು. ನಿತ್ಯ ಮರಣದಿಂದ ಪಾಪಿಗಳನ್ನು ರಕ್ಷಿಸಲು ಯೇಸು ಭೂಮಿಗೆ ಬಂದನು. ನಮ್ಮ ಮರಣದ ನಂತರ ನಾವು ಪರಲೋಕಕ್ಕೆ ಹೋಗಬೇಕೋ ಅಥವಾ ನರಕಕ್ಕೆ ಹೋಗಬೇಕೋ ಎಂಬುದಾಗಿ ದೇವರು ನಿರ್ಧರಿಸುತ್ತಾನೆ. ಪರಲೋಕ ಎನ್ನುವಂಥದ್ದು ದೇವರೊಂದಿಗೆ ಸದಾ ಆನಂದದಿಂದ ಇರುವ ಒಂದು ಸ್ಥಳ. ಆದರೆ ನರಕ ಎನ್ನುವಂಥದ್ದು ದೇವರ ಸಾನ್ನಿಧ್ಯದಿಂದ ದೂರವಿರುವ, ನಿತ್ಯ ಯಾತನೆ ಇರುವ ಒಂದು ಸ್ಥಳ. ವಿಶ್ವದ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರನ್ನು ಮುಖಾಮುಖಿಯಾಗಿ ಕಂಡು ಆತನೊಂದಿಗಿರುವ ಸ್ಥಳವೇ ಪರಲೋಕ. ಯೇಸು ಭೂಮಿಯಲ್ಲಿ ವಾಸಿಸುತ್ತಿದ್ದಾಗ ಆತನು ಮಾನವನಂತೆ ಜೀವಿಸಿದ ಎಂಬುದು ನೆನಪಿನಲ್ಲಿರಲಿ ಪ್ರಿಯರೇ. ಆತನೊಬ್ಬ ಸಾಧಾರಣ ವ್ಯಕ್ತಿಯಂತೆ ಕಾಣಲ್ಪಡುತ್ತಿದ್ದ. ಆತನು ರಾಜನಂತಾಗಲಿ ನಾಯಕನಂತಾಗಲಿ ಜೀವಿಸಲೇ ಇಲ್ಲ. ಪರಲೋಕದಲ್ಲಿರುವ ದೇವರಿಗೆ ವಿಧೇಯನಾಗಿ ದೇವಕುಮಾರನೆಂಬುದಾಗಿ ಕರೆಯಲ್ಪಟ್ಟ. ಆತನು ಸ್ವತಃ ದೇವರಾಗಿದ್ದರೂ ಸಹ ದೇವಕುಮಾರನೆಂಬುದಾಗಿ ಕರೆಯಿಸಿಕೊಳ್ಳುವುದರ ಮೂಲಕ ಜನರಿಗೆ ವಿಧೇಯತ್ವವನ್ನು ಬೋಧಿಸಲು ಇಚ್ಛಿಸಿದ. ಪವಿತ್ರ ಗ್ರಂಥವಾದ ಸತ್ಯವದ ಹೇಳುತ್ತದೆ, ಆತನು ತನ್ನನ್ನು ಮಹಿಮಾ ಪದವಿಗೆ ಯೋಗ್ಯನೆಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ಮಾನವ ಅವತಾರ ಹೊಂದಿದನು ಎಂಬುದಾಗಿ. ಒಬ್ಬ ಬಡವನ ಜೀವಿತವನ್ನು ಅರ್ಥ ಮಾಡಿಕೊಳ್ಳಲು ಅರಸನು ತನ್ನ ವೈಭವವನ್ನು ಕಳಚಿಟ್ಟು ಬಡವನೊಂದಿಗೆ ಬಂದು ಜೀವಿಸಿದರೆ ಮಾತ್ರ ಬಡವನ ಜೀವಿತ ಅರ್ಥವಾಗುತ್ತದೆ. ಯೇಸು ಇದನ್ನೇ ಮಾಡಿದನು ಪ್ರಿಯರೇ. ಆತನು ಯೌವನಸ್ಥನಾಗಿದ್ದಾಗ ಆತನಿಗೆ ತಂಗಲು ಸ್ಥಳವಿರಲಿಲ್ಲ. ಆತನು ಬೆಟ್ಟಗಳಿಗೆ ಹೋಗಿ ವಿಶ್ರಮಿಸಿಕೊಳ್ಳುತ್ತಿದ್ದ. ಪ್ರಿಯರೇ, ಈಗ ಸೂಕ್ಷ್ಮವಾಗಿ ಗಮನಿಸಿ. ಒಂದಾನೊಂದು ದಿವಸ ಯೇಸು ತಿಬೇರಿಯ ಸಮುದ್ರದ ದಡದಲ್ಲಿ ನಡೆದು ಹೋಗುತ್ತಿದ್ದಾಗ ಬೆಸ್ತರಾಗಿದ್ದ ಸೀಮೋನ್ ಪೇತ್ರ ಮತ್ತು ಅವನ ತಮ್ಮನಾದ ಆಂದ್ರೆಯ ಮೀನು ಹಿಡಿಯುತ್ತಿದ್ದುದನ್ನು ಕಂಡನು. ಯೇಸು ಅವರನ್ನು ತನ್ನ ಶಿಷ್ಯರಾಗುವಂತೆ ಕರೆದನು. ಕೂಡಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಅಲ್ಲಿಂದ ಮುಂದೆ ಹೋಗಿ ಯೇಸು ಇನ್ನಿಬ್ಬರನ್ನು ಅಣ್ಣ ತಮ್ಮಂದರನ್ನು, ಅಂದರೆ ಜಬದಾಯನ ಮಗನಾದ ಯಾಕೋಬನನ್ನು ಮತ್ತು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜಬದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡಿಕೊಳ್ಳುತ್ತಿದ್ದರು. ಆತನು ಇವರನ್ನೂ ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನೂ ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಮತ್ತೊಮ್ಮೆ ಯೇಸು ದಡದಲ್ಲಿ ನಡೆದು ಹೋಗುತ್ತಿದ್ದಾಗ ಸುಂಕ ವಸೂಲಿ ಮಾಡುತ್ತಿದ್ದವನನ್ನು ಕಂಡನು. ಆತನ ಹೆಸರು ಲೇವಿ. ಯೇಸು ಜೀವಿಸುತ್ತಿದ್ದ ಕಾಲದಲ್ಲಿ, ಅಂದರೆ ಸುಮಾರು 2000 ವರ್ಷಗಳ ಹಿಂದೆ, ರೋಮ್ ಸಾಮ್ರಾಜ್ಯ ಆಳ್ವಿಕೆ ನಡೆಸುತ್ತಿತ್ತು. ಇಸ್ರಾಯೇಲರು ಸುಂಕವನ್ನು ಕಟ್ಟಬೇಕಾಗಿತ್ತು. ಹೊರಗಿನಿಂದ ಬಂದು ಆಳ್ವಿಕೆ ನಡೆಸುತ್ತಿದ್ದ ಸರ್ಕಾರಕ್ಕೆ ಸುಂಕ ಕಟ್ಟಲು ಇವರಿಗೆ ಇಷ್ಟವೇ ಇರಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ವರ್ಷಗಳ ಹಿಂದೆ ನಮ್ಮ ದೇಶವೂ ಸಹ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅವರು ನಮ್ಮ ಹಣವನ್ನು ತಮ್ಮ ಸ್ವಂತ ಉಪಯೋಗಕ್ಕೆ ಬಳಸುತ್ತಿದ್ದರು. ಆಗ ನಮಗೆ ಬಹಳ ಕೋಪ ಬರುತ್ತಿತ್ತು. ಅವರ ದೇಶಕ್ಕೆ ನಮ್ಮ ಹಣವನ್ನು ಕೊಂಡೊಯ್ಯುತ್ತಿದ್ದರು. ಅದೇ ರೀತಿಯಲ್ಲಿ ಈ ಸುಂಕದವರನ್ನು ಕಂಡರೆ ಜನರಿಗೆ ಇಷ್ಟವೇ ಇರಲಿಲ್ಲ. ಈ ಸುಂಕದವರು ಅದೇ ಸ್ಥಳದವರಾದರೂ ತಮ್ಮ ಭೋಗ ಜೀವಿತಕ್ಕೋಸ್ಕರ ಹೆಚ್ಚು ಹಣವನ್ನು ಸುಂಕದ ಮುಖಾಂತರ ವಸೂಲಿ ಮಾಡುತ್ತಿದ್ದರು. ಈ ಲೇವಿ ಸಹ ಅಂತಹ ಒಬ್ಬ ಸುಂಕ ವಸೂಲಿ ಮಾಡುವನಾಗಿದ್ದನು. ಯೇಸು ಇವನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಆ ರಾತ್ರಿ ಈ ಲೇವಿಯು ಯೇಸುವನ್ನು ಆತನ ಶಿಷ್ಯರನ್ನು ತನ್ನ ಮನೆಗೆ ಬಂದು ತನ್ನ ಜೊತೆ ಸುಂಕದವರೊಂದಿಗೆ ಭೋಜನವನ್ನು ಸ್ವೀಕರಿಸುವಂತೆ ಆಹ್ವಾನಿಸಿದನು. ಆಗಿನ ಕಾಲದಲ್ಲಿ ಸುಂಕದವರು ತಮ್ಮ ರಾಷ್ಟ್ರಕ್ಕೋಸ್ಕರ ಅಧಿಕವಾದ ಹಣವನ್ನು ಸುಂಕದ ಮುಖಾಂತರ ವಸೂಲಿ ಮಾಡುತ್ತಿದ್ದರಿಂದ ಜನರಿಗೆ ಸುಂಕದವರನ್ನು ಕಂಡರೆ ಇಷ್ಟವಿರಲಿಲ್ಲ. ಯೇಸು ಆ ಲೇವಿ ಮತ್ತು ಆತನ ಸ್ನೇಹಿತರೊಂದಿಗೆ ಭೋಜನಕ್ಕೆ ಕುಳಿತಿರುವುದನ್ನು ಕಂಡ ಮತಾವಲಂಬಿಗಳು ಯೇಸು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಒಂದು ವೇಳೆ ಅದನ್ನು ನೋಡಿದರೆ ನಾವೂ ಸಹ ಹಾಗೆಯೇ ಕೇಳುತ್ತಿದ್ದುವೋ ಏನೋ ಪ್ರಿಯರೇ. ಆದರೆ ಯೇಸು ಏನು ಉತ್ತರ ಕೊಟ್ಟ ಗೊತ್ತ ಪ್ರಿಯರೇ? ಯೇಸು ಹೇಳಿದ, ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಯೇಸು ಒಂದು ಪ್ರಾಮುಖ್ಯವಾದ ಸಂಗತಿಯನ್ನು ಇಲ್ಲಿ ತಿಳಿಸಿದ್ದಾನೆ ಪ್ರಿಯರೇ. ಒಬ್ಬನು ತಾನು ಪಾಪಿಯೆಂದು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಯೇಸು ಬಹಳ ಪ್ರೀತಿಯಿಂದ ಅವನನ್ನು ರಕ್ಷಿಸುತ್ತಾನೆ. ಆದರೆ ತಾನು ನೀತಿವಂತರೆಂದು ಅಂದುಕೊಂಡರೆ ಅವನ ವಿಷಯದಲ್ಲಿ ಯೇಸುವಿಗೆ ಆಸಕ್ತಿ ಇಲ್ಲ. ಪರಿಶುದ್ಧ ದೇವರ ಮುಂದೆ ತನ್ನನ್ನು ಯಾರೂ ಸ್ವತಃ ಪರಿಶುದ್ಧ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಪ್ರಿಯರೇ. ಉಪವಾಸ ಪ್ರಾರ್ಥನೆ, ಕೆಟ್ಟ ಜನರೊಂದಿಗೆ ಸೇರದೆ ಮತ್ತು ಇನ್ನಿತರ ಕಾರ್ಯಗಳ ಮುಖಾಂತರ ನಾವು ಬಹಳ ಪರಿಶುದ್ಧರಾಗಿದ್ದೇವೆ ಎಂಬುದಾಗಿ ನಾವು ನೆನೆಸಬಹುದಷ್ಟೇ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಇನ್ನೂ ಅಪರಿಶುದ್ಧರು. ನೀತಿವಂತರು ಯಾರೂ ಇಲ್ಲ, ಒಬ್ಬನೂ ಇಲ್ಲ. ಎಲ್ಲರೂ ಸಹ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ದೇವರ ಮಹಿಮೆ ಮತ್ತು ಪರಿಶುದ್ಧತ್ವವನ್ನು ಗಮನಿಸಿದರೆ ನಾವೆಲ್ಲರೂ ಪಾಪ ಮಾಡಿದ್ದೇವೆ. ಯೇಸು ಹೇಳಿದನು, ನರಹತ್ಯೆ ಮಾಡಬಾರದು, ಹಾಗೆ ಮಾಡುವವನು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ ಎಂದು ನೀವು ಕೇಳಿದ್ದಿರಲ್ಲವೇ? ಆದರೆ ನಾನು ನಿಮಗೆ ಹೇಳುತ್ತೇನೆ, ತನ್ನ ಸಹೋದರನನ್ನು ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ, ಅವನು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ. ಯಾರನ್ನಾದರೂ ಮೂರ್ಖ ಎನ್ನುವುದಾದರೆ ನರಕದ ಬೆಂಕಿಗೆ ಪಾತ್ರನಾಗುತ್ತಾನೆ. ಪ್ರಿಯರೇ, ನಮ್ಮನ್ನು ತೀರ್ಪು ಮಾಡುವ ಆ ದೇವರ ವಾಕ್ಯಗಳೇ ಇವು ಎಂಬುದನ್ನು ಮರೆಯಬೇಡ್ರಿ. ಇದು ಆ ಪರಿಶುದ್ಧ ದೇವರ ಕಾರ್ಯವೈಖರಿ. ಆತನು ನಮ್ಮ ಹೃದಯವನ್ನು ಪರಿಶೋಧಿಸುತ್ತಾನೆ. ನಮ್ಮ ಎಲ್ಲ ಕೆಟ್ಟ ನಡವಳಿಕೆ ಮತ್ತು ದುರಾಲೋಚನೆಗಳಿಗೆ ನಾವು ಉತ್ತರ ಕೊಡಬೇಕಾಗಿದೆ. ಈಗ ನೀವು ಯೋಚಿಸುತ್ತಿರಬಹುದು, ಹಾಗಾದರೆ ನಾನು ಏನು ಮಾಡಲಿ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರೊಂದಿಗೆ ಮತ್ತೆ ಸಂಪರ್ಕ ಇಟ್ಟುಕೊಳ್ಳಲು ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದಲೇ ನಮ್ಮ ಪಾಪಗಳಿಂದ ನಮಗೆ ರಕ್ಷಣೆ ಒದಗಿಸಲು ಯೇಸು ಬಂದನು. ನಮ್ಮ ಪಾಪದ ಸಂಬಳವಾದ ಮರಣವನ್ನು ಆತನು ನಮಗೋಸ್ಕರ ಶಿಲುಬೆಯಲ್ಲಿ ಹೊತ್ತುಕೊಂಡನು. ನಮ್ಮೆಲ್ಲರಿಗೆ ಒಬ್ಬ ರಕ್ಷಕನ ಅಗತ್ಯವಿದೆ ಪ್ರಿಯರೇ. ಯೇಸು ಎಲ್ಲ ಪಾಪಿಗಳನ್ನು ರಕ್ಷಿಸಲು ಬಂದನು. ಆತನು ನಿಮಗೆ ನೂತನ ಜೀವಿತವನ್ನು ಒದಗಿಸಲಿಕ್ಕಿದ್ದಾನೆ. ಯೇಸುವೇ ಆ ರಕ್ಷಕ. ನೀವು ಆತನನ್ನು ಹಿಂಬಾಲಿಸುವಂತೆ ಆತನು ನಿಮ್ಮನ್ನು ಕರೆಯುತ್ತಿದ್ದಾನೆ. ಆತನು ನಿಮ್ಮಲ್ಲಿ ಪರಿವರ್ತನೆಯನ್ನು ಕೊಂಡು ತರಲಿಕ್ಕಿದ್ದಾನೆ. ಪ್ರಿಯರೇ, ದೇವರ ಈ ರಕ್ಷಣೆಯ ಯೋಜನೆ ನಿಮಗೆ ಬೇಕೇ? ನೀವು ನಿಜವಾಗಲೂ ನಿಮ್ಮ ಪಾಪದ ಜೀವಿತದಿಂದ ರಕ್ಷಣೆ ಹೊಂದಿ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಇಚ್ಛಿಸುವುದಾದರೆ ಈಗಲೇ ಯೇಸುವನ್ನು ಕುರಿತು ಪ್ರಾರ್ಥಿಸ್ರಿ, ನನ್ನೊಂದಿಗೆ ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡೋಣವೇ. ಯೇಸುವೇ, ನಾನು ಪಾಪಿಯೆಂದು ಒಪ್ಪಿಕೊಂಡಿದ್ದೇನೆ. ನಾನು ನನ್ನ ಕಾರ್ಯಗಳಿಂದ ಮತ್ತು ಹೃದಯದಿಂದ ಪಾಪ ಮಾಡಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು. ನನ್ನ ಪಾಪಗಳಿಂದ ನನ್ನನ್ನು ರಕ್ಷಿಸು. ನನ್ನನ್ನು ನಿನ್ನ ಮಗನಾಗಿ ಅಥವಾ ಮಗಳಾಗಿ ಅಂಗೀಕರಿಸಿ ನನಗೆ ನೂತನ ಜೀವಿತವನ್ನು ಅನುಗ್ರಹಿಸು. ಇಂದಿನಿಂದ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಆಮೇನ್. ನಿಮಗೇನಾದರೂ ಪ್ರಾರ್ಥನೆ ಬೇಡಿಕೆ ಇರುವುದಾದರೆ ನಮ್ಮನ್ನು ಸಂಪರ್ಕಿಸಿ ಅಥವಾ ನಮಗೆ ಪತ್ರ ಬರೀರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಎಂದು ನೀ ಬರುವೆ, ಎಂದು ನೀ ಬರುವೆ ಎನ್ನಾತ್ಮ ಪ್ರಿಯ ನಂದೇವಾ, ಎನ್ನಾತ್ಮ ಪ್ರಿಯ ನಂದೇವಾ.
ಅಳಿಯುವ ಜಗದೊಳು ಇನ್ನೆಷ್ಟು ದಿನಗಳು, ಅಳಿಯುವ ಜಗದೊಳು ಇನ್ನೆಷ್ಟು ದಿನಗಳು, ನಿನಗಾಗಿ ಕಾಯಲಿ ದೇವಾ, ನಿನಗಾಗಿ ಕಾಯಲಿ ದೇವಾ.
ಎಂದು ನೀ ಬರುವೆ ಎನ್ನಾತ್ಮ ಪ್ರಿಯ ನಂದೇವಾ, ಎನ್ನಾತ್ಮ ಪ್ರಿಯ ನಂದೇವಾ.
ಪ್ರತಿಧ್ವನಿಸಿ ಸ್ವರ್ಗದ ದೂತರ ಗಾನವು ಎನ್ನಲಿ, ನಿತ್ಯವು ಪ್ರತಿಧ್ವನಿಸಿ.
ಆದಿವೆ ದಿನದಲ್ಲಿ ನಿನ್ನನ್ನು ಸೇರಲು, ಆದಿವೆ ದಿನದಲ್ಲಿ ನಿನ್ನನ್ನು ಸೇರಲು, ಕಾದಿಹಿನು ನನ್ನ ದೇವಾ, ಕಾದಿನು ನನ್ನ ದೇವಾ. ಎಂದು ನೀ ಬರುವೆ, ಎಂದು ನೀ ಬರುವೆ ಎನ್ನಾತ್ಮ ಪ್ರಿಯ ನಂದೇವಾ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಳೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.